కపటితనం.
వాట్ ఆర్ ది సిన్స్ దట్ జీసస్ హేటెడ్ ది మోస్ట్? వెన్ వి సీ సిన్,
యావ పాపవన్న యేసు ಹೆಚ್ಚಾಗಿ ದ್ವೇಷ ಮಾಡಿದರು? ನಾವು ಪಾಪವನ್ನ ಈ ರೀತಿಯಾಗಿ ನೋಡುವಾಗ,
ಲೈಕ್ ಸಿಕ್ನೆಸ್, ಮೋರ್ ಸೀರಿಯಸ್ ದನ್ ಸಿಕ್ನೆಸ್, ವಿ ವಿಲ್ ಲರ್ನ್ ಟು ಹೇಟ್ ಇಟ್ ಮೋರ್ ದನ್ ವಿ ಹೇಟ್ ಸಿಕ್ನೆಸ್.
ಅಂದರೆ ನಾವು ಪಾಪವನ್ನ ಕಾಯಿಲೆ ರೀತಿಯಲ್ಲಿ ನೋಡುವಾಗ ಮತ್ತು ಕಾಯಿಲೆಗಿಂತ ಹೆಚ್ಚು ಗಂಭೀರವಾದದ್ದು ಪಾಪ ಎಂಬುದಾಗಿ ನೋಡುವಾಗ ನಾವು ಆ ಪಾಪವನ್ನ ಕಾಯಿಲೆಗಿಂತ ಹೆಚ್ಚು ದ್ವೇಷವನ್ನ ಮಾಡ್ತೇವೆ.
ಜೀಸಸ್ ಕೇಮ್ ಟು ರಿವೀಲ್ the serious sins that ruin our life.
Namma jeevitavanna ati gambheeravagi haalu maduvanta paapavanna prakatisuva saluvagi yesu ihalokakke bandaru.
We want to turn today to Matthew's gospel, first book of the New Testament, in the first page, chapter 1 and verse 21, where it says,
naavu ivattu hosa odambadikeyalli prathamavagi baruvanta mattayanu baruvadanta suvarthe ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನ ತಿರುಗಿಸಿಕೊಳ್ಳೋಣ.
ದ ರೀಸನ್ ವೈ ಜೀಸಸ್ ವಾಸ್ ಕಾಲ್ಡ್ ಜೀಸಸ್ ವೆನ್ ಹಿ ವಾಸ್ ಬೋರ್ನ್ ಆಸ್ ಎ ಬೇಬಿ ಇಸ್ ಗಿವನ್ ಹಿಯರ್.
ಯೇಸು ಇಹಲೋಕಕ್ಕೆ ಯಾಕೆ ಬಂದರು ಮತ್ತು ಮಗುವಾಗಿ ಯಾಕೆ ಹುಟ್ಟಿದರು ಎಂಬಂತ ಕಾರಣವನ್ನ ಈ ವಚನದಲ್ಲಿ ತಿಳಿಸಲ್ಪಟ್ಟಿದೆ.
ಯು ಶಾಲ್ ಕಾಲ್ ಹಿಸ್ ನೇಮ್ ಜೀಸಸ್ ಬಿಕಾಸ್ ಹಿ ವಿಲ್ ಸೇವ್ ಹಿಸ್ ಪೀಪಲ್ ಫ್ರಮ್ ದೇರ್ ಸಿನ್ಸ್.
ನೀವು ಆ ಮಗುವನ್ನ ಯೇಸು ಎಂದು ಕರೆಯಬೇಕು, ಆತನು ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
ಜೀಸಸ್ ಮೀನ್ಸ್ ಸೇವಿಯರ್, ಒನ್ ಹೂ ಹ್ಯಾಸ್ ಕಮ್ ಟು ಸೇವ್ ಅಸ್ ಫ್ರಮ್ ಅವರ್ ಸಿನ್ಸ್.
ಯೇಸು ಅಂದರೆ ಅರ್ಥ ರಕ್ಷಿಸುವಾತನು ಎಂಬುದಾಗಿ. ಅಂದರೆ ಯೇಸು ಬಂದಿದ್ದು ನಮ್ಮನ್ನು ಪಾಪದಿಂದ ರಕ್ಷಿಸುವ ಸಲುವಾಗಿ.
ಸೊ ಇಫ್ ಯು ವಾಂಟ್ ಟು ನೋ ವಾಟ್ ಇಟ್ ಇಸ್ ಟು ಬಿ ಸೇವ್ಡ್ ಫ್ರಮ್ ಸಿನ್, ಯು ನೀಡ್ ಟು ನೋ ವಾಟ್ ಸಿನ್ ಇಸ್.
ಪಾಪದಿಂದ ರಕ್ಷಿಸುವುದು ಎಂಬುದರ ಅರ್ಥ ನಿಮಗೆ ತಿಳಿಯಬೇಕು ಎಂದಾದಲ್ಲಿ ಮೊದಲು ಪಾಪ ಅಂದರೆ ಏನು ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು.
ಅಂಡ್ ಇನ್ ದಿ ಮೈಂಡ್ಸ್ ಆಫ್ ಮೆನಿ ಮೆನಿ ಪೀಪಲ್ ಸಿನ್ ಇಸ್ ಅ ವೆರಿ ವೇಗ್ ಕಾನ್ಸೆಪ್ಟ್.
ಅನೇಕರ ಮನಸ್ಸಿನಲ್ಲಿ ಪಾಪವು ಬಹಳ ಅಸ್ಪಷ್ಟವಾಗಿದೆ. ಅಂದರೆ ಪಾಪ ಅಂದರೆ ಏನು ಅಂತ ಅನೇಕರು ಅರಿತಿಲ್ಲ.
ಇಟ್ಸ್ ನಾಟ್ ಕ್ಲಿಯರ್ ವಾಟ್ ಸಿನ್ ಇಸ್.
ಪಾಪದ ಸ್ಪಷ್ಟತೆ ಅವರಿಗೆ ತಿಳಿದಿಲ್ಲ.
ಇಫ್ ಯು ವರ್ ಟೋಲ್ಡ್ that you are being saved from leprosy, you know that, or saved from tuberculosis, or saved from a pit in which you have fallen, these things are clearly understood.
Kustaroga mattu kshayarogadinda rakshisalpaduvudu embudara artha nimage tiliyalpattide mattu gundiyalli biddaga adarinda rakshisalpaduvudara artha nimage tiliyalpattide ivella bahala spashtavadanta vishayagalagive.
Or saved from failure in an examination, these things you understand.
Parikshayalli anuttirnavaguvanta vishayagalanna neevu chennaga artha madkondiddiri.
But when you say saved from sin, what do you understand by that? That depends on your definition of sin.
Adare paapadinda rakshisalpaduvudu embudagi neevu heluvaga yen artha madkondiddiri? Adu neevu paapada vishayavagi eshtu vivaraneyana hondiddiri annuvadar mele avalambitavagide.
If you think sin is just getting drunk and gambling and wasting your money and fooling around with other women and things like that, then if you don't do those gross sins, you will think you are saved.
Neevu ee reetiyagi yochisuvaga paapavu kevala kudiyuvantaddu jujaduvantaddu hanavanna vyartha maduvantaddu mattu striyarottige odanata ivugalu paapa embudagi neevu nenastiri avanna neevu martilla andaga neevu andkolutiri nanu paapadinda rakshisalpattiddene embudagi.
You know, if you go by the 10 commandments where there were gross sins like murder, adultery, theft, and giving false witness in court to injure another person and things like that,
neevu 10 aagnegalanna noduvaga alli kaanuvanta paapagalu baruttave avu yavavappa andre kole, vebichar, kallatana athava mattobbanige haani maduvanta tappada varadiyanna nyayalayakke heluvantaddu ee reetiya sangathigalanna neevu noduvaga,
I think most people in the world, many people anyway, would say, well, we are not committing those type of things. We don't need salvation.
ಈ ಲೋಕದಲ್ಲಿರುವಂತ ಅನೇಕ ಜನರು ಈ ರೀತಿಯಾಗಿ ನೆನೆಸ್ತಾರೆ, ಈ ಪಾಪಗಳನ್ನ ನಾವು ಮಾಡ್ತಾ ಇಲ್ಲ, ನಮಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾರೆ.
If those are the only things that are sins, a lot of people don't need Jesus at all.
ಈ ಸಂಗತಿಗಳು ಮಾತ್ರ ಪಾಪವಾಗಿ ಕಾಣಿಸಿಕೊಂಡರೆ ಅವರಿಗೆ ರಕ್ಷಣೆಯ ಅವಶ್ಯಕತೆ ಬರುವುದಿಲ್ಲ, ಅನೇಕರಿಗಾಗಿ ಯೇಸು ಬರುವಂತ ಅಗತ್ಯತೆ ಕೂಡ ಇರಲಿಲ್ಲ.
But when we read the Gospels, we find that Jesus spoke about certain other sins which are not listed in the Ten Commandments at all.
ಆದರೆ ನಾವು ಸುವಾರ್ತೆಗಳಲ್ಲಿ ನೋಡುವಾಗ ಯೇಸು ಕೆಲವು ನಿಶ್ಚಿತ ಪಾಪಗಳ ವಿಷಯವಾಗಿ ಮಾತನಾಡಿದ್ದಾರೆ. ಆ ಪಾಪಗಳು ಆ 10 ಆಜ್ಞೆಗಳಲ್ಲಿ ನಮಗೆ ಕಾಣಬರುವುದಿಲ್ಲ.
And so when we see the teaching of Jesus, we find that sin is not primarily external.
ಯೇಸುವಿನ ಬೋಧನೆಯನ್ನ ನಾವು ಗ್ರಹಿಸಿಕೊಳ್ಳುವಾಗ ನಮಗೆ ತಿಳಿದು ಬರುವುದೇನಪ್ಪಾ ಅಂದ್ರೆ ಪ್ರಾಥಮಿಕವಾಗಿ ಪಾಪವು ಕೇವಲ ಹೊರಗೆ ಕಾಣುವಂತವುಗಳು ಅಲ್ಲ ಎಂಬುದಾಗಿ ಗ್ರಹಿಸಿಕೊಳ್ಳುತ್ತೇವೆ.
ಐ ಮೀನ್ ಎ ಮ್ಯಾಂಗೋ ಟ್ರೀ ಇಸ್ ಎ ಮ್ಯಾಂಗೋ ಟ್ರೀ ಈವನ್ ಇಫ್ ಇಟ್ ಡಸಂಟ್ ಪ್ರೊಡ್ಯೂಸ್ ಮ್ಯಾಂಗೋಸ್.
ನಾನು ಹೇಳುವಂತದರ ಅರ್ಥ ಏನಪ್ಪಾ ಅಂದ್ರೆ ಒಂದು ಮಾವಿನ ಹಣ್ಣಿನ ಮರವು ಮಾವಿನ ಹಣ್ಣನ್ನ ಬಿಡ್ಲಿಲ್ಲ ಅಂತ ಅಂದ್ರೆ
ಇಟ್ ಮೇ ಬಿ ಬ್ಯಾರನ್ ಬಟ್ ಇಟ್ ಇಸ್ ಸ್ಟಿಲ್ ಎ ಮ್ಯಾಂಗೋ ಟ್ರೀ.
ಅದು ಬರಡಾಗಿರಬಹುದು ಆದರೂ ಕೂಡ ಅದು ಮಾವಿನ ಹಣ್ಣಿನ ಮರವೇ.
ವೆನ್ ಇಟ್ ಪ್ರೊಡ್ಯೂಸಸ್ ಇಟ್ ಪ್ರೊಡ್ಯೂಸ್ ಮ್ಯಾಂಗೋಸ್ ಇಟ್ ವೋಂಟ್ ಪ್ರೊಡ್ಯೂಸ್ ಆಪಲ್ಸ್ ಆರ್ ಕೋಕೋನಟ್ಸ್.
ಅದು ಮಾವಿನ ಹಣ್ಣಿನ ಮರವಾಗಿದ್ರೆ ಮಾವಿನ ಹಣ್ಣನ್ನೇ ಕೊಡುವಂತದ್ದಾಗಿದೆ ಹೊರತು ಸೇಬನ್ನಾಗಲಿ ಅಥವಾ ತೆಂಗಿನಕಾಯಿಯನ್ನಾಗಲಿ ಬಿಡುವಂತದ್ದಲ್ಲ.
ಇನ್ ದ ಸೇಮ್ ವೇ ಸಿನ್ ಇಸ್ ಲೈಕ್ ಎ ಟ್ರೀ.
ಅದೇ ರೀತಿಯಾಗಿ ಪಾಪವು ಒಂದು ಮರದ ರೀತಿಯಲ್ಲಿ.
ವೆದರ್ ದ ಫ್ರೂಟ್ ಆಫ್ ಇಟ್ ಕಮ್ಸ್ ಔಟ್ ಆಫ್ ಅವರ್ ಲೈಫ್ ಆರ್ ನಾಟ್ ಡಸಂಟ್ ಮೇಕ್ ಎ ಡಿಫರೆನ್ಸ್. ಸಿನ್ ಇಸ್ ಸ್ಟಿಲ್ ದೇರ್ ವಿದಿನ್.
ನಮ್ಮ ಜೀವಿತದಿಂದ ಫಲವು ಬಿಡುತ್ತದೋ ಅಥವಾ ಇಲ್ಲವೋ ಅದು ವ್ಯತ್ಯಾಸ ತರೋದಿಲ್ಲ. ಆದ್ರೆ ಪಾಪವು ಇನ್ನೂ ಒಳಗೆ ಅಡಗಿಕೊಂಡಿರುತ್ತದೆ.
ಇಟ್ಸ್ ಇನ್ ದ ಹಾರ್ಟ್. ಜೀಸಸ್ ಸೆಡ್ ಇಟ್ಸ್ ಫ್ರಮ್ ದ ಹಾರ್ಟ್ ದಟ್ ಎವ್ರಿಥಿಂಗ್ ಕಮ್ಸ್ ಔಟ್. ಈವಿಲ್ ಥಾಟ್ಸ್, ಮರ್ಡರ್ಸ್ ಅಂಡ್ ಅಡಲ್ಟ್ರೀಸ್ ಅಂಡ್ ಎವ್ರಿಥಿಂಗ್ ಲೈಕ್ ದಟ್.
ಆ ಪಾಪವು ಹೃದಯದಿಂದ ಬರುವಂತದ್ದಾಗಿದೆ. ಯೇಸು ಈ ರೀತಿಯಾಗಿ ಹೇಳಿದರು, ಹೃದಯದಿಂದಲೇ ಕೊಲೆ, ವ್ಯಭಿಚಾರ ಮತ್ತು ಕೆಟ್ಟ ಆಲೋಚನೆಗಳು ಬರುವಂತವುಗಳು ಎಂಬುದಾಗಿ.
And that's why Jesus spoke about sin in the heart to deal with it there rather than after it has come forth.
ಅದಕ್ಕಾಗಿ ಯೇಸು ಹೇಳಿದ್ದೇನಪ್ಪಾ ಅಂದ್ರೆ ನೀವು ಪಾಪದ ವಿಷಯವಾಗಿ ಹೃದಯದಲ್ಲೇ ಹೋರಾಡಬೇಕೆ ಹೊರತು ಇಲ್ಲ ಅಂದ್ರೆ ಪಾಪವು ಹೊರಗಡೆ ಬರುತ್ತದೆ ಎಂಬುದಾಗಿ ಯೇಸು ಹೇಳಿದ್ದಾರೆ.
And when we look at the overall teaching of Jesus, we find that there are certain sins which he listed, which he spoke against rather, which men don't consider seriously.
ನಾವು ಯೇಸುವಿನ ಬೋಧನೆಗಳನ್ನು ನೋಡುವಾಗ ಯೇಸು ಕೆಲವು ನಿಶ್ಚಿತ ಪಾಪಗಳನ್ನು ಪಟ್ಟಿ ಮಾಡಿದ್ದಾರೆ. ಯೇಸು ಅಂತಹ ಪಾಪಗಳ ವಿರುದ್ಧವಾಗಿ ಮಾತನಾಡಿದ್ದಾರೆ ಕೂಡ. ಆದರೆ ಅಂತಹ ಪಾಪಗಳನ್ನು ಮನುಷ್ಯನು ಗಂಭೀರವಾಗಿ ಎಣಿಸಿಲ್ಲ.
In Isaiah 55 verse 8 and 9 God says, my thoughts are not your thoughts.
ಯೆಶಾಯ 55 ಅಧ್ಯಾಯ 8-9 ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳಿದ್ದಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಎಂಬುದಾಗಿ.
That applies in many areas.
ಅದು ಅನೇಕ ಕ್ಷೇತ್ರಗಳಿಗೆ ಅನ್ವಯಿಸುವಂತದ್ದಾಗಿದೆ.
God's thoughts about sin are different from man's thoughts about sin. Man doesn't take sin so seriously.
ಪಾಪದ ಬಗ್ಗೆ ಮನುಷ್ಯನು ಹೊಂದಿರುವಂತಹ ಆಲೋಚನೆಗಿಂತ ದೇವರು ಹೊಂದಿರುವಂತಹ ಆಲೋಚನೆಯು ಬಹಳಷ್ಟು ವ್ಯತ್ಯಾಸವಾಗಿದೆ. ಮನುಷ್ಯನು ಪಾಪವನ್ನ ಗಂಭೀರವಾಗಿ ಎಣಿಸಿಲ್ಲ.
Man thinks sin is only these external things.
ಮನುಷ್ಯನು ಕೇವಲ ಹೊರಗಡೆಯ ವಿಷಯಗಳು ಪಾಪದಿಂದ ಕೂಡಿವೆ ಎಂಬುದಾಗಿ ನೆನೆಸುತ್ತಾನೆ.
But God says there are a lot of other things which are sin.
ಆದರೆ ದೇವರು ಅನೇಕ ಸಂಗತಿಗಳನ್ನ ಪಾಪ ಎಂಬುದಾಗಿ ಎಣಿಸಿದ್ದಾರೆ.
And number one among them would be hypocrisy.
ಅದರಲ್ಲಿ ಮೊದಲನೆಯದಾಗಿ ಬರುವಂತದ್ದು ಕಪಟಿತನವಾಗಿದೆ.
Now in the Old Testament, you hardly ever find a condemnation of hypocrisy. It's very rare.
ಹಳೆ ಒಡಂಬಡಿಕೆಯಲ್ಲಿ ಕಪಟಿತನದ ವಿಷಯವಾಗಿ ಖಂಡಿಸುವಂತ ಮಾತನ್ನ ನೀವು ಕಂಡುಕೊಳ್ಳೋದಿಲ್ಲ. ಅದು ತುಂಬಾ ವಿರಳವಾಗಿದೆ.
The prophets mostly spoke against adultery and, you know, worshipping idols. These are some of the main sins and greed, covetousness.
ಪ್ರವಾದಿಗಳು ಹಳೆ ಒಡಂಬಡಿಕೆಯಲ್ಲಿ ಬಹುಶಃ ವ್ಯಭಿಚಾರದ ವಿರುದ್ಧವಾಗಿ, ವಿಗ್ರಹಾರಾಧನೆಯ ವಿರುದ್ಧವಾಗಿ ಮತ್ತು ದುರಾಶೆಯ ವಿರುದ್ಧವಾಗಿ ಮಾತನಾಡಿರಬಹುದು.
But when Jesus came, though he spoke about these things also, he spoke much more about hypocrisy.
ಆದರೆ ಯೇಸು ಇಹಲೋಕಕ್ಕೆ ಬಂದಾಗ ಈ ಪಾಪಗಳ ವಿಷಯವಾಗಿ ಅಂದರೆ ವಿರುದ್ಧವಾಗಿ ಮಾತನಾಡಿದ್ದರೂ ಸಹ ಅತಿ ಹೆಚ್ಚಾಗಿ ಮಾತನಾಡಿದ್ದು ಕಪಟಿತನದ ವಿರುದ್ಧವಾಗಿ.
In fact, when a woman caught in adultery was brought before him, he didn't even want to stone her. He saved her life.
ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಸ್ತ್ರೀಯನ್ನ ಯೇಸುವಿನ ಎದುರಿಗೆ ತಂದಾಗ ಯೇಸು ಆಕೆಯ ಮೇಲೆ ಕಲ್ಲನ್ನ ಎಸಲಿಲ್ಲ, ಆಕೆಯ ಜೀವಿತವನ್ನ ಯೇಸು ರಕ್ಷಿಸಿದರು.
There was a thief and a dacoit who had murdered people who hung with him on the cross. He forgave him and took him to paradise.
ಯೇಸುವಿನ ಜೊತೆಯಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂತ ಕಳ್ಳನನ್ನ ಸಹ ಅಂದರೆ ಕೊಲೆಗಾರನನ್ನು ಸಹ ಯೇಸು ಕ್ಷಮಿಸಿದರು ಮತ್ತು ತನ್ನೊಟ್ಟಿಗೆ ಪರದೇಶಿಗೆ ಕರೆದೊಯ್ದರು.
ಬಟ್ ವೆನ್ ಹಿ ಮೆಟ್ ರಿಲಿಜಿಯಸ್ ಲೀಡರ್ಸ್ ದ ಲೀಡರ್ಸ್ ದಿ ಎಲ್ಡರ್ಸ್ ದ ಬಿಷಪ್ಸ್ ಆಫ್ ದ ಸಿನಗಾಗ್ಸ್ ಆಫ್ ದಟ್ ಟೈಮ್ ದ ಫ್ಯಾರಿಸೀಸ್ ಹಿ ಕಂಡೆಮ್ಡ್ ದೆಮ್ ಔಟ್ ರೈಟ್ ಬಿಕಾಸ್ ದೇ ವರ್ ಹಿಪೋಕ್ರಿಟ್ಸ್.
ಆ ಕಾಲದಲ್ಲಿ ಧಾರ್ಮಿಕ ನಾಯಕರು ಹಿರಿಯರು ಆದಂತ ಫರಿಸಾಯರನ್ನ ಯೇಸು ಭೇಟಿಯಾದಾಗ ಅವರನ್ನು ಹೆಚ್ಚು ಖಂಡಿಸಿದರು ಯಾಕೆಂದರೆ ಅವರುಗಳು ಕಪಟಿಗಳಾಗಿದ್ದರಿಂದ.
He kept on saying, for example, in Matthew 23, he said in verse 13, Woe unto you! Woe unto you means like the Old Testament curse. A curse be upon you.
ಯೇಸು ಯಾವಾಗಲೂ ಫರಿಸಾಯರಿಗೆ ಅಯ್ಯೋ ಕಪಟಿಗಳೇ ಎಂಬುದಾಗಿ ಹೇಳ್ತಾ ಇದ್ರು. ಉದಾಹರಣೆಗೆ ಮತ್ತಾಯ 23:13 ವಚನದಲ್ಲಿ ಅಯ್ಯೋ ಕಪಟಿಗಳೇ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಹಳೆ ಒಡಂಬಡಿಕೆಯ ಪ್ರಕಾರ ಅದರ ಅರ್ಥ ನಿಮಗೆ ಶಾಪ ಎರಗಲಿ ಎಂಬುದಾಗಿ.
Scribes, Bible scholars, Pharisees who were the religious leaders of that time, who had studied in the Bible schools and become elders in the synagogues, hypocrites.
ಆ ಕಾಲದಲ್ಲಿನ ಶಾಸ್ತ್ರಿಗಳು ಧಾರ್ಮಿಕ ನಾಯಕರು ಫರಿಸಾಯರು ಸತ್ಯವೇದದ ಪಂಡಿತರಾಗಿದ್ರು ಸಭೆಯಲ್ಲಿ ಹಿರಿಯರಾಗಿದ್ರು ಅದಕ್ಕಾಗಿ ಆದರೆ ಅವರು ಕಪಟಿಗಳಾಗಿದ್ರು.
Again in verse 14. A curse on you Pharisees, hypocrites. A curse on you scribes and Pharisees, hypocrites. Verse 15.
ಮತ್ತೊಮ್ಮೆ 15ನೇ ವಚನದಲ್ಲಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಫರಿಸಾಯರೇ ಎಂಬುದಾಗಿ ಹೇಳಲ್ಪಟ್ಟಿದೆ.
And again in verse 23. A curse on you, woe unto you, scribes and Pharisees, hypocrites. Again in verse 25 and again in verse 27 and 29.
ಮತ್ತೊಮ್ಮೆ 23ನೇ ವಚನದಲ್ಲಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಫರಿಸಾಯರೇ ಎಂಬುದಾಗಿ ಹೇಳಲ್ಪಟ್ಟಿದೆ. 25ನೇ ವಚನ ಮತ್ತು 29ನೇ ವಚನದಲ್ಲೂ ಸಹ ಅದೇ ರೀತಿಯಾಗಿ ಹೇಳಲ್ಪಟ್ಟಿದೆ.
So frequently he condemns them for their hypocrisy and he calls them serpents. Verse 33, brood of vipers, how will you escape the sentence of hell?
ಯೇಸು ಅವರ ಕಪಟಿತನದ ವಿಷಯವಾಗಿ ಅವರನ್ನು ಹೆಚ್ಚು ಖಂಡಿಸಿದರು. 33ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದರು, ಹಾವುಗಳೇ, ಸರ್ಪ ಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ ಎಂಬುದಾಗಿ.
ಯು ನೆವರ್ ಫೈಂಡ್ ಜೀಸಸ್ ಸ್ಪೀಕಿಂಗ್ ಲೈಕ್ ದಟ್ ಟು ಅ ಪ್ರಾಸ್ಟಿಟ್ಯೂಟ್ ಆರ್ ಟು ಅ ಮರ್ಡರರ್.
ನೀವು ಕಂಡುಕೊಳ್ಳೋದೇನಪ್ಪ ಅಂದ್ರೆ ಯೇಸು ವ್ಯಭಿಚಾರಿಗಳಿಗಾಗಲಿ ಅಥವಾ ಕೊಲೆಗಾರರಿಗಾಗಲಿ ಯಾವತ್ತೂ ಈ ರೀತಿಯ ಮಾತನ್ನ ಹೇಳಿಲ್ಲ.
ಬಟ್ ಯು ಫೈಂಡ್ ಜೀಸಸ್ ಸ್ಪೀಕಿಂಗ್ ಲೈಕ್ ದಟ್ ಟು ದ ಮೋಸ್ಟ್ ರಿಲಿಜಿಯಸ್ ಪೀಪಲ್ ಆಫ್ ಹಿಸ್ ಟೈಮ್ ಹೂ ರೆಡ್ ದ ಬೈಬಲ್ ಜೆನೆಸಿಸ್ ಟು ಮಲಕಾಯ್ ಎವ್ರಿ ಡೇ ಅಂಡ್ ಹೂ ವರ್ ವೆರಿ ಡಿವೌಟ್ ಇನ್ ದೇರ್ ಎಕ್ಸ್ಟರ್ನಲ್ ಪಾಯಿಟಿ.
ಆ ಸಮಯದಲ್ಲಿನ ಧಾರ್ಮಿಕ ನಾಯಕರು ಆದಿಕಾಂಡದಿಂದ ಮಲಾಖಿಯವರೆಗೆ ಪ್ರತಿದಿನ ಅಧ್ಯಯನವನ್ನ ಮಾಡಿದ್ರು ಮತ್ತೆ ಓದ್ಕೊಂಡಿದ್ರು ಪೂರ್ತಿಯಾಗಿ. ಅವರು ಹೊರಗಡೆಯ ಪದ್ಧತಿಯ ವಿಷಯವಾಗಿ ಹೆಚ್ಚು ಭಕ್ತಿ ಉಳ್ಳವರಾಗಿದ್ದರು. ಇಂತಹ ಧಾರ್ಮಿಕ ನಾಯಕರಿಗೆ ಯೇಸು ಈ ರೀತಿಯ ಮಾತುಗಳನ್ನು ಉಪಯೋಗಿಸಿದರು.
And so we see there how much Jesus hated hypocrisy more than anything else.
ಅಲ್ಲಿ ನಾವು ನೋಡ್ಕೊಳ್ಳೋದೇನಪ್ಪ ಅಂದ್ರೆ ಬೇರೆ ಎಲ್ಲವುಗಳಿಗಿಂತ ಯೇಸು ಕಪಟಿತನವನ್ನ ಹೆಚ್ಚು ದ್ವೇಷ ಮಾಡಿದರು ಎಂಬುದಾಗಿ.
This was what he sought to condemn.
ಈ ಸಂಗತಿಗಳಿಗಾಗಿಯೇ ಯೇಸು ಅವರನ್ನ ಖಂಡಿಸಿದರು.
Because the reason was, Jesus said in Mark 7 verse 6.
ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಾರ್ಕ 7:6 ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ.
Rightly did Isaiah prophesy of you hypocrites, as it is written there, this people honor me with their lips, but their heart is far away from me.
ಆ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಆ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ.
What was it that Jesus detested?
ಏನನ್ನ ನೋಡಿ ಯೇಸು ಅಲ್ಲಿ ಅಸಹ್ಯಪಟ್ಟುಕೊಂಡರು?
It was their saying so many wonderful things to him with their lips, but their heart was far away from him.
ಅದೇನಪ್ಪ ಅಂದ್ರೆ ಅವರು ತಮ್ಮ ಬಾಯಿ ಮಾತಿಂದ ಅನೇಕ ವಿಷಯಗಳನ್ನ ದೇವರ ಬಗ್ಗೆ ಮಾತನಾಡುತ್ತಿದ್ರು, ಆದರೆ ಅವರ ಮನಸ್ಸು ದೇವರಿಂದ ಬಹಳ ದೂರವಾಗಿತ್ತು.
They appeared to be devoted to the Lord, but in their heart they were interested in themselves and their money and their other things, and they were seeking their own gain everywhere, but pretending to be holy.
ಅವರು ಹೊರಗಡೆ ಭಕ್ತಿವಂತರು ಎಂಬುದಾಗಿ ತೋರಿಸ್ಕೊಳ್ತಾ ಇದ್ರು, ಅಂದ್ರೆ ಕಾಣಿಸ್ಕೊಳ್ತಾ ಇದ್ರು, ಆದರೆ ಅವರ ಹೃದಯದಲ್ಲಿನ ಆಸಕ್ತಿಯು ಹಣದ ಮೇಲೆ ಮತ್ತು ಇನ್ನಿತರ ಸಂಗತಿಗಳ ಮೇಲೆ ಕೂಡಿತ್ತು. ಅವರು ಸ್ವಂತ ಲಾಭವನ್ನು ಹುಡುಕ್ತಾ ಇದ್ರು, ಆದರೂ ಕೂಡ ತಾವು ಪವಿತ್ರರು ಅಥವಾ ಪರಿಶುದ್ಧರು ಎಂಬುದಾಗಿ ನಟಿಸುತ್ತಿದ್ದರು.
What did the prostitutes and thieves and murderers have better than the Pharisees?
ಫರಿಸಾಯರಿಗಿಂತ ವ್ಯಭಿಚಾರಿಗಳು, ಕಳ್ಳರು ಮತ್ತು ಕೊಲೆಗಾರರು ಉತ್ತಮವಾದದ್ದನ್ನ ಏನನ್ನ ಹೊಂದಿದ್ರು?
Not an external life, but the fact that they were honest.
ಅದು ಹೊರಗಡೆ ಜೀವಿತವಲ್ಲ, ಆದರೆ ಅವರು ಪ್ರಾಮಾಣಿಕತೆ ಮತ್ತು ಯಥಾರ್ಥತೆಯನ್ನ ಹೊಂದಿದ್ರು.
They were murderers and they didn't pretend that they were not.
ಅವರು ಕೊಲೆಗಾರರಾಗಿದ್ರು, ಆದರೆ ತಾವು ಕೊಲೆಗಾರರಲ್ಲ ಎಂಬುದಾಗಿ ನಟಿಸುತ್ತಿರಲಿಲ್ಲ.
The prostitute acknowledged that she was a prostitute.
ವ್ಯಭಿಚಾರಿಣಿಯು ತಾನು ವ್ಯಭಿಚಾರಿಣಿ ಎಂಬುದಾಗಿ ಒಪ್ಪಿಕೊಂಡ್ಲು.
She wasn't pretending to be holy.
ಆಕೆ ತಾನು ಪರಿಶುದ್ಧಳು ಎಂಬುದಾಗಿ ನಟನೆ ಮಾಡಲಿಲ್ಲ ಅಲ್ಲಿ.
So we find that Jesus hated pretense.
ಅಲ್ಲಿ ನಾವು ಕಂಡುಕೊಳ್ಳೋದೇನಪ್ಪ ಅಂದ್ರೆ ಯೇಸು ನಟನೆಯನ್ನ ಹೆಚ್ಚು ದ್ವೇಷ ಮಾಡಿದರು ಎಂಬುದಾಗಿ.
Words spoken with the lips, holy words when we pray, words that make us appear very holy and humble.
ನಾವು ಬಾಯಿಂದ ಪರಿಶುದ್ಧವಾದ ಮಾತುಗಳನ್ನ ಆಡಬಹುದು, ಅದು ನಮ್ಮನ್ನ ಪವಿತ್ರರು ಅಥವಾ ದೀನರು ಎಂಬುದಾಗಿ ಅದು ತೋರಿಸಬಹುದು.
It can be a lie. To be a hypocrite is to be a liar.
ಅದು ಸುಳ್ಳಾಗಿದೆ, ಕಪಟಿಗಳು ಸುಳ್ಳುಗಾರರಾಗಿದ್ದಾರೆ.
It is to give an impression to people of being spiritual when you are not really spiritual.
ತಾನು ಆತ್ಮಿಕನಲ್ಲದಿದ್ದರೂ ಸಹ ತಾನು ಆತ್ಮಿಕನು ಎಂಬುದಾಗಿ ಜನರಿಗೆ ತೋರಿಸುವಂತದ್ದು ಕಪಟಿತನವಾಗಿದೆ.
And you know, one of the first sins that children learn and commit is the sin of telling a lie.
ಮಕ್ಕಳು ಮೊದಲು ಕಲಿಯುವಂತ ಪಾಪ ಯಾವುದು ಗೊತ್ತಾ? ಅದು ಸುಳ್ಳನ್ನ ಹೇಳುವಂತ ಪಾಪ.
They don't commit murder and adultery and things like that first.
ಮಕ್ಕಳು ಮೊದಲು ಕೊಲೆಯನ್ನಾಗಲಿ ವ್ಯಭಿಚಾರವನ್ನಾಗಲಿ ಮಾಡೋದಿಲ್ಲ.
It's telling a lie from birth. Right from their earliest years, they begin to tell lies.
ಮಕ್ಕಳು ತಮ್ಮ ಪ್ರಾರಂಭದ ದಿನದಿಂದಲೇ ಸುಳ್ಳನ್ನ ಹೇಳುವಂತದ್ದನ್ನ ಕಲಿತುಕೊಳ್ಳುತ್ತಾರೆ.
They begin to deceive their parents.
ಮಕ್ಕಳು ತಮ್ಮ ಪೋಷಕರನ್ನ ವಂಚಿಸುವಂತದ್ದರಿಂದ ತಮ್ಮ ಬಾಲ್ಯದ ದಿನಗಳನ್ನ ಪ್ರಾರಂಭಿಸುತ್ತಾರೆ.
And as we grow up, we develop this art of deceiving others, of giving people an impression about ourselves which is not really true. Fooling them.
ನಾವು ಈ ರೀತಿಯಾಗಿ ಬೆಳವಣಿಗೆ ಹೊಂದುತ್ತಾ ಇರುವಾಗ ದೊಡ್ಡವರಾದ ಮೇಲೆ ಜನರನ್ನ ಮೂರ್ಖರನ್ನಾಗಿ ಮಾಡುತ್ತೇವೆ, ಅಂದರೆ ಅವರನ್ನ ವಂಚನೆ ಮಾಡುತ್ತೇವೆ. ನಮ್ಮಲ್ಲಿ ಏನು ನಿಜ ಅಲ್ಲಲ್ಲ ಅದನ್ನ ಜನರ ಎದುರುಗಡೆ ನಿಜ ಎಂದು ತೋರಿಸುವ ಮೂಲಕ ಬೆಳೆಯುತ್ತೇವೆ.
And then if you become a Christian, you develop that still more by trying to give people the impression that you are very spiritual. In order to impress them.
ನಂತರ ನೀವು ಕ್ರೈಸ್ತರಾದಾಗ ಜನರನ್ನ ಮೆಚ್ಚಿಸುವ ಸಲುವಾಗಿ ನೀವು ಆತ್ಮಿಕರು ಎಂಬಂತ ತೋರುವಿಕೆಯನ್ನ ಜನರ ಎದುರುಗಡೆ ಮಾಡ್ತೀರಾ.
And that is the sin which the Lord hates more than anything else.
ಬೇರೆ ಎಲ್ಲವುಗಳಿಗಿಂತ ಈ ಪಾಪವನ್ನ ಯೇಸು ಹೆಚ್ಚು ದ್ವೇಷ ಮಾಡ್ತಾರೆ.
You remember the story which Jesus said about 10 virgins who went to meet the bridegroom? What is the difference?
ನಿಮಗೆ ನೆನಪಿದೆಯಾ, ಯೇಸು 10 ಕನ್ಯೆಯರ ಬಗ್ಗೆ ಮಾತನಾಡಿದರು. ಆ 10 ಕನ್ಯೆಯರು ಮದಲಿಂಗನನ್ನ ಭೇಟಿ ಮಾಡುವ ಸಲುವಾಗಿ ತೆರಳುತ್ತಾರೆ. ಅಲ್ಲಿ ಏನ್ ವ್ಯತ್ಯಾಸ ಇದೆ?
ಎಕ್ಸ್ಟರ್ನಲಿ ದೇ ವರ್ ಆಲ್ ವರ್ಜಿನ್ಸ್.
ಹೊರಗಡೆ ಅವರೆಲ್ಲರೂ ಕನ್ಯೆಯರಾಗಿದ್ರು.
ದಟ್ ಮೀನ್ಸ್ ದಿ ಎಕ್ಸ್ಟರ್ನಲ್ ಲೈಫ್ ಆಫ್ ಆಲ್ 10 ವಾಸ್ ಗುಡ್.
ಅದರ ಅರ್ಥ ಆ 10 ಜನರ ಹೊರಗಡೆಯ ಜೀವಿತ ತುಂಬಾ ಚೆನ್ನಾಗಿತ್ತು.
ದೇ ವೋರ್ ದ ಸೇಮ್ ವೈಟ್ ಡ್ರೆಸ್.
ಅವರು ಒಂದೇ ತರನಾದ ಬಿಳಿಯ ವಸ್ತ್ರವನ್ನ ಧರಿಸಿಕೊಂಡಿದ್ದರು.
They all went to meet the bridegroom.
ಅವರೆಲ್ಲರೂ ಮದಲಿಂಗನನ್ನ ಭೇಟಿ ಮಾಡುವ ಸಲುವಾಗಿ ತೆರಳಿದರು.
There was no difference as far as those things were concerned. They're exactly the same.
ಈ ಎಲ್ಲಾ ವಿಷಯಗಳನ್ನ ಪರಿಗಣಿಸುವಾಗ ಅವರೆಲ್ಲರೂ ಒಂದೇ ತರನಾಗಿ ಕಂಡರು. ಅಲ್ಲಿ ವ್ಯತ್ಯಾಸ ಕಂಡು ಬರಲಿಲ್ಲ.
But there was a lot of difference inside.
ಆದರೆ ಒಳಗಡೆ ಬಹಳಷ್ಟು ವ್ಯತ್ಯಾಸವಿತ್ತು.
Inside maybe the pockets of one of those cloaks, 5 of them had oil, extra oil to fill up the lamps when they started dying out.
ಆ 10 ಜನ ಕನ್ಯೆಯರಲ್ಲಿ 5 ಜನರು ಎಣ್ಣೆಯನ್ನ ಹೆಚ್ಚಿಗೆ ತೆಗೆದುಕೊಂಡಿದ್ರು. ಯಾಕಂದ್ರೆ ಅವರ ಆರತಿಗಳು ಇನ್ನೇನು ಆರಿ ಹೋಗ್ತವೆ ಅಂದಾಗ ಆ ಆರತಿಗೆ ಎಣ್ಣೆಯನ್ನ ಹಾಕುವ ಸಲುವಾಗಿ.
Initially all 10 had their lamps burning.
ಪ್ರಾರಂಭದಲ್ಲಿ 10 ಜನರ ಆರತಿಗಳು ಚೆನ್ನಾಗಿ ಉರಿಯುತ್ತಿತ್ತು.
But when their lamps started dying out, then we read that 5 of them only had oil.
Nantara avara aaratigalu aari hoguvanta sandarbhadalli adaralli 5 janaru maatra enneyana hondiddaru. ಅಂದರೆ ಹೆಚ್ಚಿನ ಎಣ್ಣೆಯನ್ನು ಹೊಂದಿದ್ದರು.
ವಾಟ್ ಇಸ್ ದಿಸ್ ಪ್ಯಾರಬಲ್ ಟೀಚರ್ಸ್?
ಈ ಸಾಮ್ಯವು ನಮಗೆ ಕಲಿಸುವಂತದ್ದಾದರೂ ಏನು?
ದಿಸ್ ಪ್ಯಾರಬಲ್ ಟೀಚರ್ಸ್ ಅಸ್ ದಟ್ ಆನ್ ಎಕ್ಸ್ಟರ್ನಲ್ ಲೈಫ್ ಅಲೋನ್ ಡಸ್ ನಾಟ್ ಪ್ರಿಪೇರ್ ಅಸ್ ಫಾರ್ ಮೀಟಿಂಗ್ ದ ಲಾರ್ಡ್ ವೆನ್ ಹಿ ಕಮ್ಸ್.
ಈ ಸಾಮ್ಯವು ನಮಗೆ ಕಲಿಸುವಂತದ್ದು ಏನಪ್ಪಾ ಅಂದ್ರೆ, ಕೇವಲ ನಮ್ಮ ಹೊರಗಡೆಯ ಜೀವಿತವು ಕರ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧಗೊಳಿಸುವುದಿಲ್ಲ ಎಂಬುದಾಗಿ.
ವಿ ಮಸ್ಟ್ ಹ್ಯಾವ್ ಅ ಹಿಡನ್ ಲೈಫ್ ಆಸ್ ವೆಲ್. ದಟ್ಸ್ ವಾಟ್ ದ ಫ್ಲಾಸ್ಕ್ ಆಫ್ ಆಯಿಲ್ ಸಿಂಬಲೈಸಸ್.
ನಾವು ರಹಸ್ಯ ಜೀವಿತವನ್ನು ಕೂಡ ಹೊಂದಿರಬೇಕು. ಅದು ಪಾತ್ರೆಯಲ್ಲಿ ಹೆಚ್ಚಿನ ಎಣ್ಣೆಯನ್ನ ಹೊಂದಿರುವುದರ ಗುರುತಾಗಿದೆ.
ಅ ಹಿಡನ್ ಲೈಫ್ ಆಫ್ ಅ ವಾಕ್ ವಿತ್ ಗಾಡ್.
ರಹಸ್ಯ ಜೀವಿತ ಯಾವುದಪ್ಪ ಅಂದ್ರೆ ದೇವರೊಟ್ಟಿಗೆ ನಡೆಯುವಂತದ್ದು.
ದಟ್ ಆಯಿಲ್ ಸಿಂಬಲೈಸಸ್ ದ ಹೋಲಿ ಸ್ಪಿರಿಟ್. ಅನ್ ಇನ್ನರ್ ಲೈಫ್ ವೇರ್ ವೇರ್ ವಾಕಿಂಗ್ ವಿತ್ ಗಾಡ್, ವೇರ್ ಆರ್ ಲವ್ ಫಾರ್ ದ ಲಾರ್ಡ್ ಇಸ್ ಕ್ಲಿಯರ್ ಅಂಡ್ ಪ್ಯೂರ್ ಅಂಡ್ ಹೋಲ್ ಹಾರ್ಟೆಡ್. ಇನ್ ಅಡಿಷನ್ ಟು ದ ಲ್ಯಾಂಪ್ ಬರ್ನಿಂಗ್.
ಆ ಎಣ್ಣೆಯು ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ. ಒಳಗಡೆ ಜೀವಿತ ಅಂತ ಅಂದ್ರೆ ದೇವರೊಟ್ಟಿಗೆ ನಡೆಯುವಂತದ್ದು, ಕರ್ತನಿಗಾಗಿ ಪ್ರೀತಿಯನ್ನ ಹೊಂದಿರುವಂತದ್ದು, ಶುದ್ಧ ಮತ್ತು ಪೂರ್ಣ ಹೃದಯವನ್ನ ದೇವರಿಗಾಗಿ ಹೊಂದಿರುವಂತದ್ದಾಗಿದೆ. ಆರತಿಯು ಉರಿಯುವುದಕ್ಕೆ ಇವುಗಳು ಸಹ ಸೇರಿಕೊಳ್ಳುತ್ತವೆ.
ಸೊ ಇಟ್ಸ್ ನಾಟ್ ಎನಫ್ ಟು ಬಿ ಎ ವರ್ಜಿನ್ ಟು ಹ್ಯಾವ್ ಯುವರ್ ಎಕ್ಸ್ಟರ್ನಲ್ ಲೈಫ್ ರೈಟ್. ದೋಸ್ 5 ವರ್ಜಿನ್ಸ್ ವರ್ ಲೆಫ್ಟ್ ಔಟ್ ವೆನ್ ದ ಬ್ರೈಟ್ ಗ್ರೂಮ್ ಕೇಮ್ ಜಸ್ಟ್ ಬಿಕಾಸ್ ದೇ ಡಿಡ್ ನಾಟ್ ಹ್ಯಾವ್ ದಟ್ ಇನ್ನರ್ ಫ್ಲಾಸ್ಕ್ ಆಫ್ ಆಯಿಲ್.
ಹಾಗಾಗಿ ಕೇವಲ ಹೊರಗಡೆ ಜೀವಿತವನ್ನ ಹೊಂದಿಕೊಂಡಿರುವಂತದ್ದು ಮಾತ್ರ ಸಾಕಾಗುವುದಿಲ್ಲ. ಆ 5 ಕನ್ಯೆಯರು ಮದಲಿಂಗನು ಬಂದಾಗ ಹೊರದಬ್ಬಲ್ಪಟ್ಟರು. ಕಾರಣ ಯಾಕಪ್ಪ ಅಂದ್ರೆ ಅವರಲ್ಲಿ ಹೆಚ್ಚಿನ ಎಣ್ಣೆಯು ಉಳಿದಿರಲಿಲ್ಲ.
ಸೊ ವಾಟ್ ವಾಸ್ ಜೀಸಸ್ ಎಂಫಸೈಸಿಂಗ್ ಹಿಯರ್?
ಇಲ್ಲಿ ಯೇಸು ಏನನ್ನ ಒತ್ತಿ ಹೇಳ್ತಾ ಇದ್ದಾರಾಗಾದ್ರೆ,
ಇಫ್ ಯು ಆರ್ ಎ ಹಿಪೋಕ್ರೇಟ್ ಯು ಆರ್ ಗೋನ್ ಟು ಮಿಸ್ ಔಟ್ ವೆನ್ ದ ಲಾರ್ಡ್ ಕಮ್ಸ್.
ಅಂದರೆ ನೀವು ಕಪಟಿಗಳಾಗಿ ಉಳಿದ್ರೆ ಕರ್ತನು ಬಂದಾಗ ನೀವು ಕೈ ಬಿಡಲ್ಪಡುತ್ತೀರಿ.
ದ ಫಸ್ಟ್ ಸಿನ್ ದಟ್ ವಾಸ್ ಜಡ್ಜ್ಡ್ ಇನ್ ದಿ ಅರ್ಲಿ ಚರ್ಚ್, ವಾಟ್ ವಾಸ್ ಇಟ್?
ಪ್ರಾರಂಭದ ಸಭೆಗಳಲ್ಲಿ ಮೊದಲ ಪಾಪವು ತೀರ್ಪಿಗೆ ಒಳಗಾಯಿತು. ಅದು ಯಾವುದು ಗೊತ್ತಾ?
ಅನನಿಯಾಸ್ ಅಂಡ್ ಸಫೈರಾ ವರ್ ಪನಿಶ್ಡ್ ನಾಟ್ ಫಾರ್ ಮರ್ಡರ್ ಆರ್ ಅಡಲ್ಟ್ರಿ ಆರ್ ಎನಿಥಿಂಗ್ ಲೈಕ್ ದಟ್.
ಅನನಿಯಾ ಮತ್ತು ಸಫರಿಯಳು ಕೊಲೆಗಾಗಲಿ ಅಥವಾ ವ್ಯಭಿಚಾರಕ್ಕಾಗಲಿ ದಂಡನೆಗೆ ಒಳಗಾಗಲಿಲ್ಲ.
ಇಟ್ ವಾಸ್ ಹಿಪಾಕ್ರಸಿ.
ತಮ್ಮಗಳ ಕಪಟಿತನಕ್ಕಾಗಿ ದಂಡಿಸಲ್ಪಟ್ಟರು.
ಪ್ರಿಟೆಂಡಿಂಗ್ ಟು ಬಿ ಸ್ಪಿರಿಚುವಲ್ ವೆನ್ ದೇ ವರ್ ನಾಟ್ ರಿಯಲಿ ಸ್ಪಿರಿಚುವಲ್.
ತಾವು ಆತ್ಮಿಕರಲ್ಲದಿರುವಾಗ ತಾವು ಆತ್ಮಿಕರು ಎಂಬುದಾಗಿ ನಟಿಸುವಂತದ್ದು.
ದಟ್ಸ್ ಅ ಲೆಸನ್ ಫಾರ್ ಅಸ್.
ಇದೊಂದು ಪಾಠವಾಗಿದೆ ನಮಗೆ.
ಅನನಿಯಾಸ್ ಅಂಡ್ ಸಫೈರಾ ಡಿಡ್ನ್ಟ್ ಚೀಟ್ ಎನಿಬಡಿ. ದೇ ಡಿಡ್ನ್ಟ್ ಹಾರ್ಮ್ ಎನಿವನ್.
ಅನನಿಯನು ಮತ್ತು ಸಫರ್ಯಳು ಯಾರಿಗೂ ವಂಚನೆ ಮಾಡಲಿಲ್ಲ, ಹಾನಿಯನ್ನು ಕೂಡ ಮಾಡಲಿಲ್ಲ.
ಬಟ್ ದೇ ಕೇಮ್ ಟು ದ ಚರ್ಚ್ ಪ್ರಿಟೆಂಡಿಂಗ್ ದಟ್ ದೇ ವರ್ ಟೋಟಲಿ ಡೆಡಿಕೇಟೆಡ್ ಟು ದ ಲಾರ್ಡ್ ವೆನ್ ದೇ ವರ್ ಆಕ್ಚುಲಿ ನಾಟ್.
ಅವರು ಸಭೆಗೆ ಬಂದಾಗ ತಾವು ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡ್ತಾ ಇದೀವಿ, ಅಂದರೆ ಅರ್ಪಿಸ್ತಿದೀವಿ ಎಂಬುದಾಗಿ ಹೇಳಿದ್ರು. ಆದ್ರೆ ನಿಜವಾಗಿಯೂ ಅವರು ಎಲ್ಲವನ್ನ ದೇವರಿಗೆ ಅರ್ಪಿಸ್ತಿರಲಿಲ್ಲ.
Do you realize how much Jesus hates this? They were killed.
ನೀವು ಗ್ರಹಿಸಿಕೊಂಡ್ರ ಯೇಸು ನಟನೆಯನ್ನ ಎಷ್ಟು ದ್ವೇಷ ಮಾಡ್ತಾರೆ ಅಂತ? ಅದಕ್ಕಾಗಿ ಅವರು ಸತ್ತು ಹೋದ್ರು.
Let's learn from this that hypocrisy is what Jesus hates more than anything else.
ಇದರಿಂದ ನೀವು ಏನನ್ನ ಕಲಿಯಬೇಕು ಅಂತ ಅಂದ್ರೆ, ಯೇಸು ಬೇರೆ ಎಲ್ಲವುಗಳಿಗಿಂತ ಕಪಟಿತನವನ್ನ ಹೆಚ್ಚು ದ್ವೇಷ ಮಾಡಿದರು ಎಂಬುದಾಗಿ. ಆಮೆನ್.